ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಪರಲೋಕಕ್ಕೆ ತಡೆಯಾಗಿರುವ ವಸ್ತುಗಳು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಅಲ್ಲೇ ಇರುತ್ತದಷ್ಟೇ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಎಲ್ಲ ಸಕಲ ಒಳ್ಳೆ ಕಾರ್ಯಗಳಿಗೂ ಮೂಲ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ತಲೆಬಾಗಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು, ನಮ್ಮ ಸಂಗಡ ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಕೇಳುಗರ ಹೃದಯದಲ್ಲೂ ಸಹ ಈ ವಾಕ್ಯ ಆಳವಾಗಿ ಬೇರೂರಿ ಪರಲೋಕ ರಾಜ್ಯಕ್ಕೆ ತಡೆಯಾಗಿರ್ತಕ್ಕಂತಹ ವಿಚಾರಗಳು ಯಾವುದು ಎನ್ನುವಂಥ ವಿಚಾರಗಳನ್ನು ನಾವು ಹರಿತುಕೊಂಡು ಅದನ್ನು ಬಿಟ್ಟು ಬಿಟ್ಟು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೇನ್. ಆತ್ಮೀಯ ಕೇಳುಗರೆ, ಪರಲೋಕ ರಾಜ್ಯಕ್ಕೆ ತಡೆಯಾಗಿರುವಂತಹ ವಿಷಯಗಳು ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ, ಅನೇಕ ಸಂದರ್ಭಗಳಲ್ಲಿ ನಾವು ಹೌದು ನಾನು ಸಭೆಗೆ ಹೋಗುವಂತವನಾಗಿದ್ದೇನೆ, ಪ್ರತಿ ವಾರವೂ ಸಹ ತಪ್ಪದೆ ಸಭೆಗೆ ಹೋಗಿ ಸಭೆಗೆ ಕಾಣಿಕೆಯನ್ನು ದಶಮ ಭಾಗವನ್ನು ನೀಡುವವನಾಗಿದ್ದೇನೆ ಮತ್ತು ಸಭೆಗೆ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುವವನಾಗಿದ್ದೇನೆ, ಸುವಾರ್ತೆಯನ್ನು ಸಾರುವವನಾಗಿದ್ದೇನೆ, ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ಹೇಳಬಹುದು. ಈ ಕಾರಣದಿಂದ ನಾನು ಪರಲೋಕ ರಾಜ್ಯಕ್ಕೆ ಹೋಗಿ ಬಿಡುತ್ತೇನೆ ಎಂಬುದಾಗಿ ನೀವು ನೆನೆಸಿಕೊಂಡಿರಬಹುದು. ಆದರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅನೇಕ ಸಂದರ್ಭಗಳಲ್ಲಿ ಈ ಎಲ್ಲ ಕಾರ್ಯಗಳನ್ನು ನಾವು ಮಾಡಬಹುದು, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಚಿಕ್ಕ ಚಿಕ್ಕ ತಪ್ಪಿನ ಕಾರಣಗಳಿಂದ ನಾವು ಪರಲೋಕದ ಬಾಗಿಲಿನಿಂದ ಹೊರಗೆ ನಿಲ್ಲುವಂಥ ಸಮಯ ಬರ್ತಕ್ಕಂಥದ್ದಾಗಿದೆ, ಆ ಸನ್ನಿವೇಶಗಳು ಏರ್ಪಡ್ತಕ್ಕಂಥದ್ದಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ, ನಾವು ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು, ಆದರೆ ಕ್ರಿಸ್ತನ ಗುಣವನ್ನು ಪಡೆದುಕೊಂಡಿರ್ತಕ್ಕಂತಹ ಆತನ ಕೃಪೆಯಲ್ಲಿ ನೆಲೆಗೊಂಡಿರ್ತಕ್ಕಂತಹ ನಾವುಗಳು ಆತನ ಗುಣವನ್ನು ಈ ಲೋಕದಲ್ಲಿ ನಾವು ಪ್ರಚುರಪಡಿಸ್ತಕ್ಕಂಥವರಾಗಿದ್ದೇವಾ ಅನ್ನುವಂಥ ವಿಚಾರವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಅನೇಕ ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂತಹ, ನಾವು ಚಿಂತಿಸ್ತಕ್ಕಂತಹ, ನಾವು ಕೈಗೊಳ್ತಕ್ಕಂಥ ಚಿಕ್ಕ ಚಿಕ್ಕ ಕಾರ್ಯಗಳು, ಚಿಂತನೆಗಳು, ಆಲೋಚನೆಗಳು ನಮ್ಮನ್ನು ಪರಲೋಕದಿಂದ ಹೊರಗೆ ನಡೆಸುವಂಥದ್ದಾಗಿದೆ. ಉದಾಹರಣೆಯಾಗಿ ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನು ನೋಡಬಹುದು. ಮೊದಲನೇದಾಗಿ ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಲೂತನ ಹೆಂಡತಿಯನ್ನು ನೆನೆಸಿಕೊಳ್ಳಿರಿ ಎಂಬುದಾಗಿ ಹೇಳಿದನು. ಯಾಕೆ ಲೋಟನ ಹೆಂಡತಿಯನ್ನು ನೆನೆಸಿಕೊಳ್ಳಬೇಕು ಎಂಬುದಾಗಿ ನಾವು ನೋಡಬೇಕಾದರೆ, ಅವಳು ಮಾಡಿದಂತಹ ಒಂದು ಚಿಕ್ಕ ತಪ್ಪಿನಿಂದ ಅವಳು ಆ ಒಂದು ರಕ್ಷಣೆಯನ್ನೇ ಕಳೆದುಕೊಂಡಳು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ನಾನು ಹೇಳಿದೆ, ನಾವು ಮಾಡುವಂತಹ ಒಂದು ಚಿಕ್ಕ ತಪ್ಪಿನಿಂದಲೇ ಪರಲೋಕ ರಾಜ್ಯವನ್ನು ನಾವು ಕಳೆದುಕೊಳ್ಳುವಂಥವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೀಗೆ ತಿಳಿಸುವಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 19:15-17 ತನಕ ಓದುವುದಾದರೆ, ಹೊತ್ತು ಮೂಡುವುದಕ್ಕಿಂತ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು, ನಿನ್ನ ಇಬ್ಬರ ಹೆಣ್ಣು ಮಕ್ಕಳನ್ನು ಬೇಗ ಕರಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶನ ಉಂಟಾಯಿತು ಎಂದು ಹೇಳಿ ತ್ವರಿತಪಡಿಸಿದರು. ಅವನು ತಡ ಮಾಡಲು ಯಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಕ್ಕೆ ತಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶನ ಉಂಟಾದಿತ್ತು ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಮ್ಮ ಎಲ್ಲರಿಗೂ ಸಹ ಈ ಒಂದು ಸನ್ನಿವೇಶ ಬಹಳ ಚೆನ್ನಾಗಿ ಗೊತ್ತಿದೆ. ದೇವರು ಸೋದೋಮ್ ಗೋಮರ ಪಟ್ಟಣವನ್ನು ನಾಶ ಮಾಡಲು ಬರುವಂತಹ ಸಂದರ್ಭದಲ್ಲಿ ಆ ಪಟ್ಟಣದ ಪಾಪವನ್ನು ನೋಡ್ತಕ್ಕಂಥವರಾಗಿದ್ದಾರೆ. ಆದರೆ ಲೋಟನಿಗೆ ದೇವರ ಮೇಲೆ ಕನಿಕರ ಉಂಟಾಗಿದ್ದ ನಿಮಿತ್ತವಾಗಿ ಲೋಟನನ್ನು, ಅವನ ಕುಟುಂಬವನ್ನು ದೇವದೂತರು ಆ ಪಟ್ಟಣದಿಂದ ಹೊರಗೆ ಎಳೆದುಕೊಂಡು ಬರುವಂಥವರಾಗಿದ್ದಾರೆ. ತಡ ಮಾಡದೆ ಈ ಪಟ್ಟಣದಿಂದ ಹೊರಗೆ ಹೋಗು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಾವು ಗಮನಿಸುವಂತಹ ವಿಚಾರವೇನೆಂದರೆ, ದೇವರು ಹೇಳುವಂಥವರಾಗಿದ್ದಾನೆ, ಈ ಪಟ್ಟಣದಿಂದ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಯಾರೂ ಸಹ ಹಿಂತಿರುಗಿ ನೋಡಬಾರದು ಎಂಬುದಾಗಿ ಒಂದು ನಿಬಂಧನೆಯನ್ನು ನೀಡುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಅಲ್ಲಿ ಲೋಟ, ಅವನ ಇಬ್ಬರು ಮಕ್ಕಳು ಮತ್ತು ಅವನ ಹೆಂಡತಿ ಎಲ್ಲರೂ ಮುಂದೆ ನೋಡಿ ನಡೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಅವನ ಹೆಂಡತಿ, ಲೋಟನ ಹೆಂಡತಿ ಅವಳ ಮನಸ್ಸಿನಲ್ಲಿ ಏನಿತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅವಳು ಮುಂದೆ ಮುಂದೆಯನ್ನು ಹೆಜ್ಜೆಯನ್ನು ಹಾಕ್ತಕ್ಕಂಥವಳಾಗಿದ್ದಾಳೆ. ಆದರೆ ಅವಳ ಮನಸ್ಸು, ಅವಳ ಹೃದಯ ಚಿಂತನೆಗಳು ಎಲ್ಲಿತ್ತು ಅಂದರೆ ಆ ಸೋದೋಮ್ ಗೋಮರ ಪಟ್ಟಣದ ಮೇಲಿತ್ತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವಳು ಯಾವ ಒಂದು ವಸ್ತುವನ್ನು ಆ ಪಟ್ಟಣದಲ್ಲಿ ಇಟ್ಟುಕೊಂಡಿದ್ದಳು ನಮಗೆ ಗೊತ್ತಿಲ್ಲ. ಯಾವೊಂದು ವಸ್ತ್ರಗಳನ್ನು, ಆಡಂಬರದ ವಿಚಾರಗಳನ್ನು ಅವಳು ಇಟ್ಟುಕೊಂಡಿದ್ದಳು ನಮಗೆ ಗೊತ್ತಿಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಆ ಸೋದೋಮ್ ಗೋಮರ ಪಟ್ಟಣದ ಎಲ್ಲ ಆಸೆಗಳು ಅಡಗಿಕೊಂಡಿತ್ತದು. ಹಣ, ಹಣ ಆಗಿರಬಹುದು, ಚಿನ್ನ ಆಗಿರಬಹುದು, ಬೆಳ್ಳಿ ಬಂಗಾರಗಳಾಗಿರ್ಬೋದು, ಅಥವಾ ಒಡವೆ ವಸ್ತ್ರಗಳಾಗಿರಬಹುದು, ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಅವಳ ಮನಸ್ಸಿನಲ್ಲಿ ಅದೆಲ್ಲ ತುಂಬಿಕೊಂಡ ಕಾರಣದಿಂದಲೇ ಅವಳು ಆ ಪಟ್ಟಣಕ್ಕೆ ಹಿಂತಿರುಗಿ ನೋಡುವಂಥವಳಾಗಿದ್ದಾಳೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 6:21 ನಾವು ಓದುವಂತವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಲೋಟನ ಹೆಂಡತಿ ಏನು ದೊಡ್ಡ ತಪ್ಪೇನೋ ಅವಳು ಮಾಡಲಿಲ್ಲ. ಸುಮ್ಮನೆ ಒಂದು ವೇಳೆ ಅವಳಿಗೆ ಕತ್ತಿನೋ ಬಂದಿರಬಹುದು, ಅಥವಾ ಬೇನೆ ಏನೋ ಸಮಸ್ಯೆ ಆಗಿರಬಹುದು, ಸುಮ್ಮನೆ ಹಿಂತಿರುಗಿ ನೋಡಿದಳು ಅಷ್ಟೇ. ಆ ಸಮಯದಲ್ಲಿ ಸತ್ಯವೇದ ಹೇಳುವಂಥದ್ದಾಗಿದೆ, ಅವಳು ಉಪ್ಪು ಕಂಬ ಆದಳು ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ನಾವು ಸಹ ಈ ಪಾಪ ಅಂತಕ್ಕಂತಹ ಬ್ಯಾಬಿಲೋನ್ ಅಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ. ದೇವರು ನಮ್ಮನ್ನು ಆ ಪಟ್ಟಣದಿಂದ ಹೊರ ಕರೆದು ಸತ್ಯದ ಕಡೆಗೆ ನಡೆಸತಕ್ಕಂಥವನಾಗಿದ್ದಾನೆ. ಸತ್ಯದ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಕಟಣೆ ಪುಸ್ತಕ 18:4 ತಿಳಿಸ್ತಕ್ಕಂಥದ್ದಾಗಿದೆ. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು, ಇದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂಥವರಾಗಿದ್ದೇವೆ. ದೇವರು ನಮ್ಮನ್ನು ಸಹ ಆ ಪಾಪ ಅಂತಕ್ಕಂಥ ಬಾಬಿಲೋನಿನಿಂದ ಕರೆದಿದ್ದಾರೆ. ನಾವು ಹಿಂತಿರುಗಿ ನೋಡಬಾರದು. ಹಿಂತಿರುಗಿ ನೋಡಿದರೆ ಹೇಗೆ ಲೋಟನ ಹೆಂಡತಿ ಆ ರಕ್ಷಣೆಯನ್ನು ಕಳೆದುಕೊಂಡಳೋ ಅದೇ ರೀತಿಯಾಗಿ ನಾವು ಸಹ ಕೊನೆಯ ಕಾಲದಲ್ಲಿ ನಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ಕ್ರಿಸ್ತನ ಬರವಣ ಶೀಘ್ರವಾಗಿದೆ. ನಮ್ಮ ಮನಸ್ಸು ಎಲ್ಲಿದೆ, ಯಾವುದರ ಮೇಲಿದೆ? ಪರಲೋಕ ರಾಜ್ಯದ ಕಡೆಗೆ ನಾವು ನೋಡಿಕೊಂಡು ನೆರೆದುಕೊಂಡು ಹೋಗ್ತಕ್ಕಂಥವರಾಗಿದ್ದೇವ, ಅಥವಾ ಲೋಟನ ಹೆಂಡತಿಯ ರೀತಿಯಲ್ಲಿ ಈ ಲೋಕದ ಆಸೆ ಪಾಸೆ ಇವುಗಳು ನಮ್ಮನ್ನು ಎಳೆದು ಇವುಗಳು ಪರಲೋಕ ರಾಜ್ಯಕ್ಕೆ ಹೋಗದ ರೀತಿಯಲ್ಲಿ ನಮಗೆ ತಡೆಗೋಡೆ ಆಗಿದೆಯಾ? ಅಲ್ಲಿ ಲೋಟನ ಹೆಂಡತಿಯ ರಕ್ಷಣೆಗೆ ತಡೆಗೋಡೆ ಆಗಿರತಕ್ಕಂತಹ ವಸ್ತುಗಳು ಆ ಸೋದೋಮ್ ಗೋಮರನ ಪಟ್ಟಣದಲ್ಲಿ ಇದ್ದಕ್ಕಂತಹ ಆಸ್ತಿ, ಅಂತಸ್ತು, ಮನೆ, ಅವಳ ಒಡವೆ ವಸ್ತ್ರಗಳು, ಇವುಗಳು ಅವಳನ್ನು ಹಿಡಿದಿಟ್ಟುಕೊಂಡಿತ್ತು. ಆ ನಿಮಿತ್ತವಾಗಿಯೇ ಅವಳು ಪಟ್ಟಣವನ್ನು ಬಿಟ್ಟು ಹೊರಬರಲು ಸಾಧ್ಯವಾಗಲಿಲ್ಲ. ಹೌದು ಪ್ರಿಯ ಕೇಳುಗರೆ, ನಾವು ನೋಡಬಹುದು ಅವಳು ಯಾವುದೇ ರೀತಿಯಲ್ಲಿ ವ್ಯಭಿಚಾರಕ್ಕೆ ಒಳಗಾಗಲಿಲ್ಲ, ಅಥವಾ ಯಾರನ್ನು ಕೊಲೆ ಮಾಡಲಿಲ್ಲ, ಅಥವಾ ಯಾವುದನ್ನು ಸಹ ಅವಳು ತೆಗೆದುಕೊಳ್ಳಲಿಲ್ಲ. ಆದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಆ ಒಂದು ಚಿಕ್ಕ ಒಂದು ವಿಷಯ ಏನೆಂದರೆ, ಹಿಂತಿರುಗಿ ನೋಡಿದಂತಹ ಆ ವಿಚಾರದಿಂದ ಅವಳು ಆ ರಕ್ಷಣೆಯನ್ನೇ ಕಳೆದುಕೊಂಡಳು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಅನೇಕ ಸಂದರ್ಭದಲ್ಲಿ ನೆನೆಸ್ತಕ್ಕಂಥವರಾಗಿದ್ದೇವೆ. ನನಗೆ ಅನೇಕ ಸತ್ಯ ಗೊತ್ತಿದೆ, ನಾನು ಅನೇಕರಿಗೆ ಸತ್ಯವನ್ನು ಸಾರತಕ್ಕಂಥವನಾಗಿದ್ದೇನೆ, ಪ್ರಾರ್ಥನೆಯಲ್ಲಿದ್ದೇನೆ ಎಂಬುದಾಗಿ. ಆದರೆ ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸದೆ ಹೋದರೆ ನೀವು ಸಹ ಆ ಪರಲೋಕ ರಾಜ್ಯದಿಂದ ಹೊರಗೆ ನಿಲ್ಲಬೇಕಾಗ್ತದೆ. ಪರಲೋಕ ರಾಜ್ಯಕ್ಕೆ ಅದು ಒಂದು ತಡೆಗೋಡೆ ಆಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಮತ್ತಾಯನ ಬರೆದ ಸುವಾರ್ತೆ 32:37-39 ಓದಬೇಕಾದರೆ, ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಅದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದುಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಅನೇಕ ಸಂದರ್ಭದಲ್ಲಿ ನಮ್ಮ ನೆರೆಯವರನ್ನು ಪ್ರೀತಿಸುವುದಕ್ಕಿಂತ ಬದಲಾಗಿ ನಾವು ನೆರೆಯವರನ್ನು ಮೇಲೆ ಕೋಪವನ್ನು ತೋರಿಸಿ ಅದಕ್ಕೆ ವಿರುದ್ಧವಾಗಿ ನಿಲ್ಲುವಂಥದ್ದೇ ಹೆಚ್ಚಾಗಿದೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರ ನಾವು ಸತ್ಯವೇದದಲ್ಲಿ ಒಂದು ಉದಾಹರಣೆಯನ್ನು ನೋಡಬಹುದು, ಹೇಗೆ ಪರಲೋಕ ರಾಜ್ಯಕ್ಕೆ ತಡೆಗೋಡೆ ಆಗಿ ನಿಂತಿರತಕ್ಕಂಥ ವಿಚಾರ ಏನು. ದೊಡ್ಡ ದೊಡ್ಡ ವಿಚಾರಗಳಲ್ಲ ಪ್ರಿಯರೇ, ನಾವು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥವರಾಗಿದ್ದೇವೆ, ಅಥವಾ ನಂಬಿಗಸ್ತರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಚಿಕ್ಕ ಚಿಕ್ಕ ವಿಷಯಗಳೇ ನಮ್ಮನ್ನು ಪರಲೋಕ ರಾಜ್ಯದಿಂದ ಹೊರಗೆ ನಿಲ್ಲಿಸುವಂತೆ ಮಾಡ್ತಕ್ಕಂಥದ್ದಾಗಿದೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಎಸ್ತರಳ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಎಸ್ತರಳ ಪುಸ್ತಕದಲ್ಲಿ ದೇವರಿಗೆ ಭಯಪಟ್ಟಂಥ ಒಬ್ಬ ಮನುಷ್ಯರಿದ್ದನು, ಅವನ ಹೆಸರು ಮುರ್ದೇಕಾಯ್. ಅವನು ರಾಜನ ಅರಮನೆಯ ಆ ಒಂದು ಬಾಗಿಲಲ್ಲಿ ಕಾವಲುಗಾರನಾಗಿದ್ದನು. ಆ ಒಂದು ಕಾಲದಲ್ಲಿ ರಾಜನಾಗಿರ್ತಕ್ಕಂಥ ಅಶ್ವಾರೂಷನು ಆ ಒಂದು ಪ್ರಾಂತ್ಯವನ್ನು ಆಡಳಿತ ಮಾಡುವಂಥವನಾಗಿದ್ದೇನು. ಆ ಒಂದು ಆಸ್ಥಾನದಲ್ಲಿಯೇ ಅಶ್ವಾರೂಷ ಅಂತಕ್ಕಂತಹ ಆ ರಾಜನಿಗೆ ಅಧಿಪತಿ ಆಗಿ ತನ್ನ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತಹ, ಅಂದರೆ ರಾಜನಿಗಿಂತ ಸ್ವಲ್ಪ ಕಡಿಮೆ ಕೆಳಗೆ ಇದ್ದು ಕಾರ್ಯವನ್ನು ಮಾಡತಕ್ಕಂತಹ ಮತ್ತೊಬ್ಬ ವ್ಯಕ್ತಿ ಇದ್ದನು. ಅವನ ಹೆಸರು ಏನೆಂದರೆ ಹಾಮಾನನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವನ ಒಂದು ಜವಾಬ್ದಾರಿ, ಅವನ ಕೆಲಸ ಏನೆಂಬುದಾಗಿ ನಾವು ನೋಡಬೇಕಾದರೆ ಎಸ್ತರಳ ಪುಸ್ತಕ 3:1-2 ವಚನಗಳನ್ನು ಓದಬೇಕಾದರೆ, ಇದಾದ ನಂತರ ಅರಸನಾದಂಥ ಅಶ್ವಾರೂಷನು ಅಗಾಗನ ವಂಶದವನು ಯಮದಾತನ ಮಗನು ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡೋಲಗದ ಎಲ್ಲ ಸರದಾರರಲ್ಲಿ ಅವನಿಗೆ ಪ್ರಥಮ ಮಾಸವನ್ನು ಅನುಗ್ರಹಿಸಿದನು. ಅರಸನು ರಾಜನಿವಾಸದಲ್ಲಿರುವ ರಾಜಸೇವಕರೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಆದರೆ ಮುರ್ದೇಕಾಯಿಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೇ, ನಾವು ಇಲ್ಲಿ ಗಮನಿಸತಕ್ಕಂತಹ ವಿಚಾರವೇನೆಂದರೆ ಹಾಮಾನನಿಗೆ ಎಲ್ಲರೂ ಸಹ ಅಡ್ಡಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾಗಿತ್ತು. ಆದರೆ ದೇವಭಕ್ತನಾಗಿರ್ತಕ್ಕಂತಹ, ದೇವರಿಗೆ ಭಯಪಡ್ತಕ್ಕಂತಹ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಮುರ್ದೇಕಾಯಿ ಮಾತ್ರ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡದೆ ಹೋದನು. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ಆಜ್ಞೆಗಳಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ವಿಮೋಚನ ಕಾಂಡ 20:5-6 ವಚನಗಳನ್ನು ಓದಬೇಕಾದರೆ, ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜಿಸಲೂ ಬಾರದು. ನಿನ್ನ ದೇವರಾದಂಥ ಯೆಹೋವನೆಂಬ ನಾನು ನಿನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೂಡಿಸಿದವನಾಗಿದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆ ತಾಯಿಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಮಾರಿನವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1,000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆಕಾಶದ ಕೆಳಗಾಗಲಿ ಆಕಾಶದ ಮೇಲೆ ಇರತಕ್ಕಂಥ ಯಾವುದಕ್ಕಾಗಲೂ ಸಹ ನಾವು ಅಡ್ಡ ಬೀಳಲಬಾರದು, ನಮಸ್ಕರಿಸಲು ಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನು ಪೂಜಿಸಲು ಬಾರದು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಮನುಷ್ಯನಿಗೆ ಅಡ್ಡ ಬಿದ್ದು ಪೂಜಿಸಬಾರದು, ವಿಗ್ರಹ ಆರಾಧನೆ ಮಾಡಬಾರದು ಎಂಬತಕ್ಕಂತಹ ಆ ಒಂದು ವಿಚಾರ ಮುರ್ದೇಕಾಯಿಗೆ ಗೊತ್ತಿತ್ತು. ಪ್ರಿಯ ಕೇಳುಗರೆ, ಆ ನಿಮಿತ್ತವಾಗಿ ಅವನು ಅವನಿಗೆ ಅಡ್ಡ ಬೀಳದೆ ಹೋದನು. ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಂಡಂತನಾಗಿದ್ದನು. ಆದರೆ ಈ ವಿಚಾರವನ್ನು ಅರಿತಂತಹ ಹಾಮಾನನಿಗೆ ಮುರ್ದೇಕಾಯಿಯ ಮೇಲೆ ತುಂಬ ಕೋಪ ಬರತಕ್ಕಂಥದ್ದಾಗಿದೆ. ಅವನನ್ನು ಹೇಗಾದರೂ ಮಾಡಿ ನಾಶಪಡಿಸಬೇಕು ಅನ್ನುವಂತಹ ಮನಸ್ಥಿತಿಗೆ ಬರತಕ್ಕಂಥವನಾಗಿದ್ದಾನೆ. ತುಂಬ ಕೋಪಗೊಂಡಂತಹ ಈ ಹಾಮಾನನು ಮಾಡುವಂತಹ ವಿಚಾರವೇನೆಂದರೆ, ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಸ್ತರಳ ಪುಸ್ತಕ 3:6 ವಚನದಲ್ಲಿ ಅವನು ಮುರ್ದೇಕಾಯಿ ಒಬ್ಬನ ಮೇಲೆ ಕೈ ಎತ್ತುವುದು ಸಾಲದೆನಿಸಿ ಅವನು ಯೆಹೂದ್ಯರ ಜನಾಂಗವನ್ನೆಂದು ಹೇಳಿದ ಮೇಲೆ ಅಶ್ವರೋಸನ ರಾಜ್ಯದಲ್ಲಿದ್ದ ಮುರ್ದೇಕಾಯಿಯ ಬಂಧುಗಳನ್ನು, ಅಂದರೆ ಎಲ್ಲ ಯೆಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಮಾನನು ಬರೀ ಮುರ್ದೇಕಾಯಿಯ ಮೇಲೆ ಮಾತ್ರ ಅಲ್ಲ, ಮುರ್ದೇಕಾಯಿಯ ಬಂಧುಗಳ ಮೇಲೆ, ಆತನ ಜನಗಳ ಮೇಲೆ, ಅಂದರೆ ಎಲ್ಲ ಯೆಹೂದ್ಯರನ್ನು ನಾಶಪಡಿಸಬೇಕೆಂಬುದಾಗಿ ಅವನು ತೀರ್ಮಾನಿಸ್ತಕ್ಕಂಥವನಾಗಿದ್ದಾನೆ. ಯಾವ ಉದ್ದೇಶಕ್ಕೋಸ್ಕರ ಎಂಬುದಾಗಿ ನಾವು ನೋಡುವುದಾದರೆ, ಪ್ರಿಯ ಕೇಳುಗರೆ, ಮುರ್ದೇಕಾಯಿ ಅವನಿಗೆ ಅಡ್ಡ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡದೆ ಹೋದ ಕಾರಣದಿಂದ ಅವನು ಇಡೀ ಜನಾಂಗದ ಮೇಲೆ ಆ ಒಂದು ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ಅವನು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಒಬ್ಬನ ನಿಮಿತ್ತವಾಗಿ ಅವನು ಇಡೀ ಜನಾಂಗವನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಮ್ಮಲ್ಲೂ ಸಹ ಇಂತಹ ಅನೇಕ ಘಟನೆಗಳು ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12:19 ವಚನವನ್ನು ಓದಬೇಕಾದರೆ, ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಈ ವಾಕ್ಯದ ನಿಮಿತ್ತವಾಗಿ ನಾವು ನೋಡಬೇಕಾದರೆ ಮುಯಿ ತೀರಿಸುವಂಥ ಕೆಲಸ ಯಾರದು ಎಂಬುದಾಗಿ ನಾವು ನೋಡಬೇಕಾದರೆ ಅದು ದೇವರಿಗೆ ಸಂಬಂಧಪಟ್ಟದು. ಆದರೆ ಇಲ್ಲಿ ಹಾಮಾನನು ಅವನ ನಿಮಿತ್ತವಾಗಿ, ಮುರ್ದೇಕಾಯಿಯ ನಿಮಿತ್ತವಾಗಿ ಎಲ್ಲರ ಮೇಲೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅನೇಕ ಸಂದರ್ಭದಲ್ಲಿ ನಾವು ಸಹ ಮುಯಿ ತೀರಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಅವನು ಈ ರೀತಿಯಾಗಿ ಮಾಡಿದನು, ಅದಕ್ಕೆ ನಾನು ಈ ರೀತಿಯಾಗಿ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅವನು ಮಾಡಿರ್ತಕ್ಕಂಥ ತಪ್ಪನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಕೆಲವೊಂದು ಸಂದರ್ಭದಲ್ಲಿ 10 ವರ್ಷ, 20 ವರ್ಷ, 50 ವರ್ಷಗಳ ಕಾಲ ಅದನ್ನು ನಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಆ ಸಮಯ ಬಂದಾಗ ಮುಯಿ ತೀರಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಅದನ್ನು ಸಾಧಿಸೇ ಸಾಧಿಸ್ತೇವೆ. ಅವನನ್ನು ನಾಶ ಮಾಡ್ತಕ್ಕಂಥವನಾಗಿದ್ದೇನೆ, ಅವನಿಗೆ ಸರಿಯಾದ ಏಟನ್ನು ಕೊಡ್ತಕ್ಕಂಥವನಾಗಿದ್ದೇನೆ, ಅವನಿಗೆ ಇನ್ನು ಎಂದಿಗೂ ಸಹ ಅವನು ತಿರುಗಿ ನೋಡಬಾರದು, ಆ ರೀತಿಯಾಗಿ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನಾವು ಸಿಟ್ಟಿನಿಂದ ಮುಯಿಗೆ ಮುಯಿಯನ್ನು ತೀರಿಸುವಂಥ ಕಾರ್ಯವನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ, ಮುಯಿ ತೀರಿಸುವಂಥ ಕೆಲಸ ಒಂದು ದೇವರಿಗೆ ಸಂಬಂಧಪಟ್ಟಂಥ ಕೆಲಸ. ಆತನ ನೋಡಿಕೊಳ್ತಕ್ಕಂಥವನಾಗಿದ್ದಾನೆ. ನಾವು ಮತ್ತೊಬ್ಬರ ತಪ್ಪುಗಳನ್ನು ಸಮಿಸದೆ ಹೋದರೆ, ಮತ್ತೊಬ್ಬರನ್ನು ಪ್ರೀತಿಸದೆ ಮುಯಿಗೆ ಮುಯಿ ತೀರಿಸುವಂಥ ಕೆಲಸವನ್ನು ಮಾಡುವುದಾದರೆ, ನೀವು ಎಷ್ಟೇ ಉತ್ತಮ ಪ್ರಸಂಗಕಾರಿಯಾಗಿರ್ಬೋದು ಅಥವಾ ಯಾವುದೇ ದೇವರ ಸೇವೆ ಮಾಡ್ತಾ ಇರ್ಬೋದು, ಪ್ರಾರ್ಥನೆ ಮಾಡಬಹುದು, ಸತ್ಯವೇದ ಓದಬಹುದು, ಅನೇಕ ಆತ್ಮಿಕವಾಗಿ ಬೆಳೆತಿರಬಹುದು, ಆದರೆ ನಿಮ್ಮಲ್ಲಿ ಆ ಮುಯಿ ತೀರಿಸುವಂತಹ ಕೆಲಸವಿದ್ದು ನೀವು ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯವಿಲ್ಲ, ಪರಲೋಕದಿಂದ ಹೊರಗೆ ನಿಂತುಕೊಳ್ಳಲು ನೀವು ಯೋಗ್ಯರಾಗಿರ್ತಕ್ಕಂಥವರಾಗಿದ್ದೀರಾ. ಹಾಗಾಗಿ ಪ್ರಿಯ ಕೇಳುಗರೆ, ದೊಡ್ಡ ದೊಡ್ಡ ತಪ್ಪುಗಳನ್ನು ನಾವು ಮಾಡದೆ ಒಂದು ಚಿಕ್ಕ ಚಿಕ್ಕ ತಪ್ಪುಗಳಲ್ಲೇ ನಾವು ಪರಲೋಕ ರಾಜ್ಯಗಳನ್ನು ಇವತ್ತು ಕಳೆದುಕೊಳ್ಳುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ಯೋಚಿಸಿರಿ, ಈ ಚಿಕ್ಕ ಚಿಕ್ಕ ತಪ್ಪುಗಳನ್ನು ನಾವು ಮಾಡುವಂಥವರಾಗಿದ್ದೇವಾ? ಈ ಲೋಕದ ಹಾಸಿಗೆ ಬಲಿಯಾಗಿ ನಾವು ಬಿದ್ದು ಹೋಗುವಂಥ ಸಂದರ್ಭದಲ್ಲಿ ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳುವಂಥವರಾಗಿದ್ದೇವೆ. ಲೋಟನ ಹೆಂಡತಿಯ ರೀತಿಯಲ್ಲಿ ಇಲ್ಲಿ ಹಾಮಾನನ ರೀತಿಯಲ್ಲಿ ಆತನು ಏನು ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದರೆ, ಆತನು ಮುಯಿ ತೀರಿಸಲಿಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ, ಅವನನ್ನು ನಾಶ ಮಾಡಬೇಕೆಂಬುದಾಗಿ ಹೋಗ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ನಾವು ಸಹ ಆಮಾನನ ಗುಣ ನಮ್ಮಲ್ಲಿದ್ದರೆ ನಾವು ಸಹ ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳುವಂಥವರಾಗಿದ್ದೇವೆ ಎನ್ನುವುದಕ್ಕೆ ಉದಾಹರಣೆಯಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದಾಗಿದೆ ಪ್ರಿಯ ಕೇಳುಗರೆ. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂತಹ ಮತ್ತೊಂದು ಕಾರ್ಯವೇನೆಂದರೆ, ಅವನು ಆಮಾನನು ಮುರ್ದೇಕಾಯಿಯನ್ನು ಗಲ್ಲಿಗೇರಿಸಿ ಕೊಲೆ ಮಾಡಬೇಕೆಂಬುದಾಗಿ, ಮುಯಿ ತೀರಿಸಿಕೊಳ್ಳಬೇಕೆಂಬುದಾಗಿ ಅವನು ಆಸೆಪಟ್ಟನು. ಕೊನೆಯಲ್ಲಿ ನಾವು ನೋಡಬೇಕಾದರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ, ತಾನೇ ಸಿದ್ಧ ಮಾಡಿದಂತಹ ಆ ಒಂದು ನೇಣುಗಂಬಕ್ಕೆ ಮುರ್ದೇಕಾಯಿಯನ್ನು ಹಾಕುವುದಕ್ಕಿಂತ ಬದಲಾಗಿ ಆಮಾನನೇ ತಾನೇ ಆ ಒಂದು ನೇಣುಗಂಬಕ್ಕೆ ಬಲಿಯಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಮುಯಿ ತೀರಿಸುವಂಥ ಕೆಲಸ ದೇವರದಾಗಿದೆ. ನಾವು ಮುಯಿ ತೀರಿಸಲು ಹೋಗಬೇಕಾದರೆ ನಾವು ಸಹ ಅದೇ ರೀತಿಯಾಗಿ ಬಲಿಯಾಗ್ತಕ್ಕಂಥವರಾಗಿದ್ದೇವೆ. ಇನ್ನೊಂದು ಮುಖ್ಯವಾದಂಥ ವಿಚಾರವನ್ನು ನಾವು ನೋಡಬೇಕಾದರೆ, ಅರಣ್ಯಕಾಂಡ ಪುಸ್ತಕದಲ್ಲಿ 12:1-2 ವಚನವನ್ನು ಓದಬೇಕಾದರೆ ಇಲ್ಲಿ ಒಂದು ಘಟನೆ ನಡೀತಕ್ಕಂಥದ್ದಾಗಿದೆ. ಇಂತಹ ಒಂದು ಚಿಕ್ಕ ಚಿಕ್ಕ ಘಟನೆಗಳಿಂದಲೂ ಸಹ ನಾವು ಪರಲೋಕ ರಾಜ್ಯಕ್ಕೆ ಹೋಗಲಾಗದೆ ಹೊರಗೆ ನಿಲ್ಲುವಂಥವರಾಗಿದ್ದೇವೆ. ಅದು ಏನೆಂಬುದಾಗಿ ನಾವು ನೋಡಬೇಕಾದರೆ, ಅರಣ್ಯಕಾಂಡ 12:1-2 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಮೋಶೆ ಕುಷ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರುದ್ಧವಾಗಿ ಮಾತನಾಡುವವರಾಗಿ ಯಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತನಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತನಾಡುವುದಿಲ್ಲವೇ ಎಂದು ಹೇಳಿಕೊಂಡರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಮೋಶೆ, ಆರೋನ ಮತ್ತು ಮಿರ್ಯಮಳು ಇವರೆಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳು, ಅಂದರೆ ಎಲ್ಲರೂ ಸಹ ಸಹೋದರ ಸಹೋದರಿಯರು. ಆದರೆ ದೇವರು ಮೋಶೆಯನ್ನ ಒಂದು ವಿಶೇಷವಾದ ಕಾರ್ಯಕ್ಕೆ ಆರಿಸಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಇದನ್ನು ನೋಡಿದಂತಹ ಮಿರ್ಯಾಮಳು ಮತ್ತು ಆರೋನನು ಅವನ ಸಹೋದರನಿಗೆ ವಿರುದ್ಧವಾಗಿ ಮಾತನಾಡುವಂಥವರಾಗಿದ್ದಾರೆ. ಇದನ್ನು ಕೇಳಿದಂತಹ ದೇವರಿಗೆ ಕೋಪ ಬರತಕ್ಕಂಥದ್ದಾಗಿದೆ. ಈ ಕೋಪದ ನಿಮಿತ್ತವಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅರಣ್ಯಕಾಂಡ 12:10 ವಚನ, ಆ ಮೇಘವು ಗುಡಾರದ ಮೇಲಿನಿಂದ ತೊಲಗಿ ಹೋಯಿತು. ಆಗ ಇಗೋ, ಮಿರ್ಯಾಮಳು ಹಿಮದ ಹಾಗೆ ಕುಷ್ಠಳಾಗಿದ್ದಳು. ಆರೋನನು ಮಿರ್ಯಾಮಳ ಕಡೆಗೆ ನೋಡಿದಾಗ ಇಗೋ ಅವಳ ಕುಷ್ಠವಾಗಿದ್ದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಯಾವಾಗ ಇಲ್ಲಿ ಮಿರ್ಯಾಮಳು ಮತ್ತು ಆರೋನನು ದೇವರ ಸೇವಕನಾದಂಥ ಮೋಶೆಗೆ ವಿರುದ್ಧವಾಗಿ ತನ್ನ ಸಹೋದರನಿಗೆ ವಿರುದ್ಧವಾಗಿ ಮಾತನಾಡುವಂಥವಳಾಗಿದ್ದಾಳೋ, ಆವಾಗ ಈ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವರಿಗೆ ದೇವರ ಕೋಪ ಅವರ ಮೇಲೆ ಬಂದು ಅವರು ಕುಷ್ಠರಾಗ್ತಕ್ಕಂಥವರಾಗಿದ್ದಾರೆ. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಪ್ರಿಯ ಕೇಳುಗರೆ, ನಾವು ಇವತ್ತು ಸಹ ನಮ್ಮ ಸಹೋದರ ಸಹೋದರರಿಗೆ ವಿರುದ್ಧವಾಗಿ ನಾವು ಎಷ್ಟೆಲ್ಲ ಮಾತುಗಳನ್ನು ಆಡ್ತಕ್ಕಂಥವರಾಗಿದ್ದೇವೆ, ಹೇಗೆಲ್ಲ ಮೋಸಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ, ಹೇಗೆಲ್ಲ ಕುತಂತ್ರಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಈ ರೀತಿಯಾಗಿ ನಮ್ಮ ಸಹೋದರ ಸಹೋದರರಿಗೆ, ನಮ್ಮ ಹೊಡ ಹುಟ್ಟಿದಂತಹ ನಮ್ಮ ಸಭೆಯಲ್ಲಿ ಸಭಿಕರಿಗೆ ವಿರುದ್ಧವಾಗಿ ನಾವು ಮಾಡುವಂತಹ ಕಾರ್ಯಗಳನ್ನು ನಾವು ಒಂದು ನಿಮಿಷ ಯೋಚಿಸೋಣ. ನೀವು ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು, ಆದರೆ ನಿಮ್ಮ ನೆರೆಯವನಿಗೆ, ನಿಮ್ಮ ಸಹೋದರ ಸಹೋದರಿಗೆ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಬಂಧು ಬಾಂಧವರಿಗೆ ವಿರುದ್ಧವಾಗಿ ಗುಣಗುಟ್ಟತಕ್ಕಂಥದ್ದು, ಅವರಿಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಕಾರ್ಯಗಳು ನಮ್ಮನ್ನು ಪರಲೋಕದಿಂದ ಹೊರಗೆ ನಡೆಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇಲ್ಲೂ ಸಹ ನಾವು ನೋಡುವಂಥವರಾಗಿದ್ದೇವೆ. ಮಿರಿಯಮ್ಮಳು ಮತ್ತು ಆರೋನನು ದೇವರ ಸೇವಕನಾದಂಥ ಮೋಸೆಗೆ ವಿರುದ್ಧವಾಗಿ ಮಾತನಾಡಿ ಅವರು ಆ ಒಂದು ಕೋಪಕ್ಕೆ ಗುರಿಯಾದರು ಎಂಬುದಾಗಿ. ಈ ಕೊನೆಯ ಕಾಲದಲ್ಲಿ ಜೀವಿಸ್ತಕ್ಕಂಥ ನಾವು ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ಪ್ರಿಯ ಕೇಳುಗರೆ, ಲೋಟನ ಹೆಂಡತಿಯ ರೀತಿಯಲ್ಲಿ ಒಂದು ಚಿಕ್ಕ ತಪ್ಪಿನಿಂದ ರಕ್ಷಣೆಯನ್ನು ಕಳೆದುಕೊಳ್ತಕ್ಕಂಥವಳಾಗಿದ್ದಾಳೆ. ಇನ್ನೂ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಇಲ್ಲಿ ಮಿರಿಯಮ್ಮಳು ಮತ್ತು ಆರೋನನು ಒಂದು ಚಿಕ್ಕ ತಪ್ಪು ಸಹೋದರನಿಗೆ ವಿರುದ್ಧವಾಗಿ ಮಾತನಾಡಿ ಆ ಒಂದು ದೇವರ ಕೋಪಕ್ಕೆ ಬಲಿಯಾಗ್ತಕ್ಕಂಥವರಾಗಿದ್ದಾಳೆ. ಅಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಹಾಮಾನನು ಒಂದು ಚಿಕ್ಕ ವಿಚಾರದಿಂದ ಅವನು ಆ ರಕ್ಷಣೆಯನ್ನು ಕಳೆದುಕೊಂಡನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಇವತ್ತು ನಮ್ಮನ್ನು ಪರಲೋಕ ರಾಜ್ಯದಿಂದ ಹೊರಗೆ ಕಳಿಸ್ತಕ್ಕಂಥದ್ದಾಗಿದೆ. ಯೋಚಿಸಿ ಪ್ರಿಯರೇ, ನಿಮ್ಮಲ್ಲಿರ್ತಕ್ಕಂಥ ಆ ಚಿಕ್ಕ ತಪ್ಪು ಏನು ಎಂಬುದಾಗಿ ಆ ತಪ್ಪನ್ನು ಅರ್ಥ ಮಾಡಿಕೊಂಡು ನೀವು ಮನ ತಿರುಗುವುದಾದರೆ ಪರಲೋಕ ರಾಜ್ಯ ನಿಮ್ಮದಾಗ್ತಕ್ಕಂಥದ್ದಾಗಿದೆ. ಆ ರೀತಿಯಾಗಿ ನೀವು ಹೌದು ನನ್ನ ಪಾಪಗಳನ್ನ ಹರಕೆ ಇಟ್ಟು ಬರ್ತಕ್ಕಂಥನಾಗಿದ್ದೇನೆ ಎಂಬುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ನಮ್ಮಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ತಪ್ಪುಗಳನ್ನು ನಿನ್ನ ಆತ್ಮನ ಮುಖಾಂತರವಾಗಿ ನಮಗೆ ತಿಳಿಯಪಡಿಸು. ಆ ನಿಟ್ಟಿನಲ್ಲಿ ಅವುಗಳಿಂದ ಮನ ತಿರುಗಿ ರಾಜ ನಾವು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗುವಾಗೆ ಸಹಾಯ ಮಾಡು ಸ್ವಾಮಿ. ಆ ಚಿಕ್ಕ ತಪ್ಪುಗಳಿಂದ ನಾವು ಮೇಲೆ ಬರಲು, ನಿನ್ನ ಪರಲೋಕ ರಾಜ್ಯದ ಗುಣಗಳನ್ನು ಪ್ರತಿಬಿಂಬಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನ್ನ ಹತ್ತಿರವಿರು ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು.